हरिः ओम् श्रीगुरुभ्यो नमः। अभ्रमं भङ्गरहितम् अदिदं विमलं सदा आनन्दतीर्थमतुलं वदेतापत्रयापहं मिथ्यासिद्धान्तदुध्वान्तविध्वंसनविचक्षणः जयतीर्थाख्यतनिर्भासतां नोऽहदम्बरे अप्तिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टातसिद्धये तपो विद्याविरक्त्यादि सद्गुणोगाकरानहं वादिराजगुरून् वन्देह ग्रीवराश्रयान् पूज्ये राघवेन्द्राय सिद्धधर्मरताय च अभसतां कल्पवृक्षायां तां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोत्तरयाळवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्धिं च मनोरथाः अज्ञानतिमिरच्छेदं बुद्धिसम्पत्तिदायकं विज्ञानमिमलं शान्तं विजयाख्यगुरुं भजे आगतादितिकालग्नम् आगमार्थविशारदं त्यागभोगसमायुक्तं भागण्णार्यगुरुं भजे जलदेशनिभाकारं जगदीशपदाश्रयं जगदीतलविख्यातं जगन्नाथगुरुं भजे। हरि ओं श्रीगुरुभ्यो नमः। ನಾವು ಇವತ್ತಿನ ದಿನ ಮುಖ್ಯವಾಗಿ ಜಗನ್ನಾಥದಾಸ ಸ್ಮರಣೆ ಮಾಡಿಕೊಂಡು ಇವತ್ತಿನ ಗೀತಾಪಾಠೆ ಅದಾದ ಮೇಲೆ ಸ್ವಲ್ಪ ಸಂಕ್ಷೇಪವಾಗಿ ಹರಿಕಥಾನುಸಾರದ ಒಂದು 5 ನಿಮಿಷ ಮಾತಾಡೋಣ. ಈಗ ನಾವು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕವನ್ನು ಅದರ ಲಾಸ್ಟ್ ಟೈಮ್ ಗೀತಾವಿರುತಿ ಆದ ರಾಘವನ್ ಸ್ವಾಮಿಗಳು ಮಾಡಿದಂತಹ ಗೀತಾವಿರುತಿ ಪರವಾಗಿ ಅರ್ಥವನ್ನು ನೋಡಿದ್ದೀವಿ. ಇದು ಈಗ ಆಚಾರ್ಯರು ಮಾಡಿದ ಭಾಷ್ಯ ತಾತ್ಪರ್ಯಗಳನ್ನು ಇಟ್ಟುಕೊಂಡು ನೋಡೋಣ. ಇದೇನೆಂದ್ರೆ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇನಂ ವಿಧಿತ್ವೈವಂ ನಾನು ಶೋಧಿತು ಅರ್ಹಸಿ ಅಂತ ಹೇಳಿ. ಇಲ್ಲಿ ಈ ಶ್ಲೋಕಕ್ಕೆ ಮುಂದಿನ ಶ್ಲೋಕ ನೋಡಿದ್ರೆ ಮುಂಚಿನ ಶ್ಲೋಕ ಅಚ್ಛೇದ್ಯೋಯ ಮದಾಹ್ಯೋಯ ಅಕ್ಲೇದ್ಯೋ ಸ್ವಶೇವಚ ಅಂಥೇಳಿ ನಿತ್ಯಂ ಸರ್ವತಸ್ತಾಣು ಅಂತೇಳಿ ಹೇಳಿದ್ದಾರೆ. ಅಲ್ಲಿ ಪರಮಾತ್ಮನನ್ನು ವರ್ಣನೆ ಮಾಡುವಾಗ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅನ್ನುವುದೊಂದು. ಅಷ್ಟೇ ಅಲ್ಲದೆ ಎಲ್ಲ ಕಡೆ ಇರುವಂತಹ ಪರಮಾತ್ಮ ಅವನು ಅಚ್ಛೇದ್ಯ ಅದಾಹ್ಯ ಅಕ್ಲೇದ್ಯ ಅಂದ್ರೆ ಅವನು ದೇಹ ಪರವಾಗಿ ಕೂಡ ಅಚ್ಛೇದ್ಯತ್ವಾದಿ ಗುಣಗಳುಳ್ಳವನಾಗಿದ್ದಾನೆ. ಅಂದ್ರೆ ಅವನು ದೇಹ ಕೂಡ ಛೇದನಾದಿಗಳಿಗೆ ಒಳಗಾಗುವುದಿಲ್ಲ ಅಂತಹ ದೋಷರಹಿತವಾದ ಜ್ಞಾನಾನಂದಾತ್ಮಕವಾದ ಒಂದು ದೇಹ ಪರಮಾತ್ಮನಿಗೆ ಇದೆ ಅಂತ ಹೇಳಿದ್ದಾರೆ. ಈ ವಿಧವಾಗಿ ಪರಮಾತ್ಮನಿಗೆ ದೇಹವೂ ಇದೆ, ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಅಷ್ಟೇ ಅಲ್ಲದೆ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನ ಅಂತ ಹೇಳುವುದರ ಮೂಲಕವಾಗಿ ಸರ್ವಗತಸ್ಥ ಅಣು ಅಂದ್ರೆ ಸರ್ವಗತಸ್ಥನಾಗಿ ಅಣುರೂಪನಾದ ಆ ಜೀವನ ಒಳಗೂ ಇದ್ದಾನೆ ಪರಮಾತ್ಮ, ಜೀವನ ಹೊರಗೂ ಇದ್ದಾನೆ ಅಂತ ಹೇಳಿದರೆ ಹಾಗೆ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿ ಜೀವನ ಒಳಗೂ ಹೊರಗೂ ಇದ್ದು ದೋಷರಹಿತವಾದ ಒಂದು ದೇಹವೂ ಇದ್ದರೆ ಅವನು ಯಾಕೆ ಕಾಣಿಸ್ಕೊಡ್ತಾ ಇಲ್ಲ, ಯಾಕೆ ಅವನು ನಮ್ಮನ್ನು ನಮ್ಮಿಂದ ನೋಡ್ಲಕ್ಕಾಗೋದಿಲ್ಲ ಪರಮಾತ್ಮನಿಗೆ ಅಂದರೆ ಅದಕ್ಕೆ ಸಮಾಧಾನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಮುಂಚಿನ ಶ್ಲೋಕವನ್ನು ಇಲ್ಲಿ ಅನ್ವಯ ಮಾಡಿ ನೋಡಬೇಕು. ಆ ಅಂತಹ ಪರಮಾತ್ಮ ನಮಗೆ ಕಾಣಿಸ್ತಾ ಇಲ್ಲ, ಯಾಕೆ ಅಂದ್ರೆ ಅವ್ಯಕ್ತನಾಗಿದ್ದಾನೆ ಅವನು. ಅಂದ್ರೆ ಅವನು ವ್ಯಕ್ತನಾಗಲ್ಲ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಅವನು, ಯಾಕೆ ಅವ್ಯಕ್ತನಾಗಿದ್ದಾನೆ. ಸೊ ಅವ್ಯಕ್ತನಾಗಿದ್ದಾನೆ, ದೇಹದ್ದು ಅವ್ಯಕ್ತನಾಗಿದ್ದಾನೆ, ಅದು ಹೇಗೆ ಸಾಧ್ಯವಾಗುತ್ತೆ? ಹೌ ಇಸ್ ಇಟ್ ಪಾಸಿಬಲ್? ಒಂದು ಪರಮಾತ್ಮ ಅವನು ಎಲ್ಲ ಈ ವಿಧವಾಗಿ ದೋಷರಹಿತವಾದ ದೇಹವಿದ್ದು ಎಲ್ಲ ಕಡೆ ವ್ಯಾಪ್ತನಾಗಿ ಅವ್ಯಕ್ತನಾಗಿ ಹೇಗಿದ್ದಾನೆ ಪರಮಾತ್ಮ ಅಂತ ಹೇಳಿದರೆ ಅದು ಅವನು ಅಚಿಂತ್ಯನಾಗಿರುವ ಕಾರಣದಿಂದ. ಅಚಿಂತ್ಯ ಅಂದ್ರೆ ಚಿಂತನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಇಟ್ ಇಸ್ ಇನ್ಕಾಂಪ್ರಿಹೆನ್ಸಿಬಲ್ ಅಂತ ಹೇಳ್ತಾರೆ. ಇದು ಅಚಿಂತ್ಯ ಅನ್ನೋ ಶಬ್ದಕ್ಕೆ ಇನ್ಕಾಂಪ್ರಿಹೆನ್ಸಿಬಲ್. ಅವ್ಯಕ್ತ ಅಂದ್ರೆ ನಾಟ್ ವಿಸಿಬಲ್ ಅಂತ ಹೇಳಿ. ಸೊ ಈ ವಿಧವಾಗಿ ನಮ್ಮ ಕಣ್ಣಿಗೆ ಕಾಣಿಸದೆ ಇರುವುದಕ್ಕೆ ಕಾರಣವೇನು ಅಂದ್ರೆ ಅವನು ಇನ್ಕಾಂಪ್ರಿಹೆನ್ಸಿಬಲ್ ಪವರ್ಸ್ ಉಳ್ಳವನು, ಅಚಿಂತ್ಯಾದ್ಭುತ ಶಕ್ತಿ ಉಳ್ಳವನಾಗಿದ್ದಾನೆ. ಆದರೆ ಪರಮಾತ್ಮ ಅಚಿಂತ್ಯನು ಅಂತ ಹೇಳಿದರೆ ಜ್ಞಾನಿಗಳಿಗೆ ಕಾಣಿಸಿಕೊಡ್ತಾನಲ್ವಾ, ಜ್ಞಾನಿಗಳು ನೋಡ್ತಾರೆ, ಜ್ಞಾನಿಗಳಿಗೆ ವ್ಯಕ್ತನಾಗಿದ್ದಾನೆ, ಜ್ಞಾನಿಗಳಿಂದ ಚಿಂತನೆ ಮಾಡಲ್ಪಡುತ್ತಾನೆ ಪರಮಾತ್ಮ. ಸೊ ಇವನು ಅಚಿಂತ್ಯ ಹಾಗೆ ಅವ್ಯಕ್ತನಾಗಿ ಅಂತ ಹೇಗಿದ್ದಾನೆ ಅಂತ ಹೇಳಿದೆ. ಪರಮಾತ್ಮ ಜ್ಞಾನಿಗಳಿಗೆ ವ್ಯಕ್ತನಾಗಿ ಚಿಂತ್ಯನಾಗಿ ಇದ್ದರೂ ಸಹಿತ ಸಾಮಾನ್ಯತಃ ಸಾಮಾನ್ಯ ಜನರಿಗೆ ಅವ್ಯಕ್ತನ ಚಿಂತ್ಯನಾಗಿದ್ದಾನೆ. ಅಂದರೆ ನಮ್ಮಂತಹ ಅವರು ಸಾಮಾನ್ಯ ಜನರು ಅವನನ್ನು ನೋಡ್ಲಕ್ಕಾಗೋದಿಲ್ಲ. ಅವನು ಅಚಿಂತ್ಯ ಶಕ್ತಿ ಉಳ್ಳವನಾದ ಕಾರಣದಿಂದ ಹಾಗೆ ನಮ್ಮ ಒಳಗಿದ್ದರೂ ಕೂಡ ನಮಗೆ ಕಾಣಿಸ್ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಪರಮಾತ್ಮನಿಗಿರುವಂತಹ ಈ ಅಚಿಂತ್ಯ ಅದ್ಭುತ ಶಕ್ತಿ ಇದು ಯಾವಾಗಲೂ ಇರುತ್ತಾ, ಅದರಲ್ಲಿ ವೇರಿಯೇಷನ್ಸ್ ಬರುತ್ತಾ ಅಂತ ಹೇಳಿದೆ. ಆ ವೇರಿಯೇಷನ್ಸ್ ಬರೋದಿಲ್ಲ ಅಂತೇಳಿ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ. ಅಯಂ ಅಂದ್ರೆ ಈ ಪರಮಾತ್ಮನು ಅಚಿಂತ್ಯನೂ ಆಗಿದ್ದಾನೆ, ಅವಿಕಾರ್ಯ ಅಂದ್ರೆ ವಿಕಾರರಹಿತ. ವಿಕಾರರಹಿತ ಅಂದ್ರೆ ವೇರಿಯೇಷನ್ಸ್ ಇಲ್ಲ, ಅವನ ಈ ಅಚಿಂತ್ಯಾದ್ಭುತ ಶಕ್ತಿಗೆ ಹೆಚ್ಚು ಕಮ್ಮಿಗಳಾಗೋದಿಲ್ಲ. ಯಾವಾಗಲೂ ಒಂದೇ ರೀತಿಯಾಗಿ ಇಂತಹ ಒಂದು ಇನ್ಫೈನೆಟ್ ಆಗಿರುವಂತಹ ಅಚಿಂತ್ಯಾದ್ಭುತ ಶಕ್ತಿ ಪರಮಾತ್ಮನಿಗೆ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವಿಕಾರ್ಯ ಅಯಂ ಉಚ್ಯತೆ, ಅಯಂ ಪರಮಾತ್ಮ ಅವಿಕಾರ್ಯ ಉಚ್ಯತೆ, ಅವನು ಅವಿಕಾರ್ಯನು ಅಂದ್ರೆ ವಿಕಾರರಹಿತನು ಅಂತ ಕರೆಯಲ್ಪಡುತ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ತಸ್ಮಾದ್ ಏನಂ ವಿಧಿತ್ವ ಏವಂ ನ ಅನುಶೋಚಿತು ಅರ್ಹಸಿ, ಅದಕ್ಕೆ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ತಸ್ಮಾದ್ ಆ ಕಾರಣದಿಂದ ಏನಂ ಇಂತಹ ಪರಮಾತ್ಮನನ್ನು ವಿಧಿತ್ವ ತಿಳಿಕೊಂಡವನಾಗಿ ಏವಂ ಈ ವಿಧವಾಗಿ ನ ಅನುಶೋಚಿತು ಅರ್ಹಸಿ, ಅನುಶೋಚಿತು ಅದರ ಆ ವಿಧವಾಗಿ ನೀನು ಶೋಕ ಮಾಡುವುದಕ್ಕೆ ಯುಕ್ತವಲ್ಲ, ಅನುಶೋಚಿತು ಅರ್ಹಸಿ, ಅನುಶೋಚಿತು ನ ಅರ್ಹಸಿ, ನೀನು ಈ ವಿಧವಾಗಿ ಶೋಕ ಮಾಡುವುದು ಸರಿಯಿಲ್ಲ, ನೀನು ಪರಮಾತ್ಮನ ಪೂಜಾರೂಪಕವಾಗಿ ಯುದ್ಧವನ್ನು ಮಾಡಿ ಅವನ ಪ್ರೀತಿಯನ್ನು ಸಂಪಾದಿಸಿ ಮೋಕ್ಷವನ್ನು ಪಡೆಯಬೇಕು, ಯಾಕಂದ್ರೆ ಅವನು ಸ್ವತಂತ್ರನಾಗಿದ್ದಾನೆ, ನೀನು ಅಸ್ವತಂತ್ರನಾಗಿದ್ದಿ, ಆ ಕಾರಣದಿಂದ ಎಲ್ಲ ಆಗಬೇಕು ಅಂತೇಳಿ ಕೃಷ್ಣ ಪರಮಾತ್ಮ ಇಲ್ಲಿ ಅರ್ಜುನನಿಗೆ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಸೊ ಇದಕ್ಕೆ ನಮಗೆ ಭಾಷ್ಯದಲ್ಲಿ ಹೇಳ್ತಾ ಇದ್ರು ಆಚಾರ್ಯರು, ಭಾಷ್ಯದಲ್ಲಿ ಒಂದೇ ಒಂದು ಮಾತು ಹೇಳಿದ್ದಾರೆ, ಅತಯೇವ ಅವ್ಯಕ್ತಾದಿ ರೂಪ ಅಷ್ಟೇ ಹೇಳಿದ್ದಾರೆ ಭಾಷ್ಯದಲ್ಲಿ. ಏನು ಪರಮಾತ್ಮ ಅತಯೇವ ಅಂದ್ರೆ ಈ ಕಾರಣದಿಂದ, ಯಾ ಕಾರಣದಿಂದ, ಅಚಿಂತ್ಯನಾಗಿರುವ ಕಾರಣದಿಂದ, ಅಚಿಂತ್ಯ ಶಕ್ತಿ ಉಳ್ಳವನಾದ ಕಾರಣದಿಂದ ಅವ್ಯಕ್ತಾದಿ ರೂಪಗಳಿರಲಿಲ್ಲ, ಅಂದ್ರೆ ವ್ಯಕ್ತನಾಗದೆ ನಮಗೆ ಕಾಣಿಸಿಕೊಡವದೆ ಪರಮಾತ್ಮನು ಇದ್ದಾನೆ, ಅವ್ಯಕ್ತ ಅಚಿಂತ್ಯ ಸ್ವರೂಪನಾಗಿದ್ದಾನೆ ಪರಮಾತ್ಮ ಅಂಥೇಳಿ, ಜ್ಞಾನಿಗಳಿಗೆ ವ್ಯಕ್ತನಾದರೂ ಕೂಡ ಅವನು ಅಚಿಂತ್ಯನು ಅವ್ಯಕ್ತನು ಆಗಿದ್ದಾನೆ ಅನ್ನುವ ಈ ಅಂದ್ರೆ ವಿರುದ್ಧ ಸ್ವಭಾವಗಳನ್ನು ಜ್ಞಾನಿಗಳಿಗೆ ವ್ಯಕ್ತನಾಗಿದ್ದಾನೆ, ಸಾಧಾರಣ ಮಿಕ್ಕವರಿಗೆ ಅವ್ಯಕ್ತನಾಗಿದ್ದಾನೆ, ಜ್ಞಾನಿಗಳಿಗೆ ಚಿಂತ್ಯನಾಗಿದ್ದಾನೆ, ಮಿಕ್ಕವರಿಗೆ ಅಚಿಂತ್ಯನಾಗಿದ್ದಾನೆ. ಈ ವಿಧವಾಗಿ ಪರಸ್ಪರ ವಿರುದ್ಧ ಸ್ವಭಾವಗಳು ಪರಮಾತ್ಮನಿಗೆ ಸಾಧ್ಯವಾಗುತ್ತೆ ಅವನ ಅಚಿಂತ್ಯಾದ್ಭುತ ಶಕ್ತಿಯಿಂದ. ಮ್ಯೂಚುವಲಿ ಕಾಂಟ್ರಡಿಕ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಪರಮಾತ್ಮನಿಗೆ ಇರಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಈ ಪರಮಾತ್ಮ ಅಚಿಂತ್ಯ ಶಕ್ತಿ ಹೇಗೆ ಇದೆ ಅನ್ನೋದನ್ನು ತಾತ್ಪರ್ಯದಲ್ಲಿ ಆಚಾರ್ಯರು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಸರ್ವಗತಃ, ಮುಂಚಿನ ಶ್ಲೋಕದಲ್ಲಿ ಏರಿಯಂತಹ ಸರ್ವಗತ ಸ್ಥಾಣು ಅಂತ ಹೇಳಿದ್ದಾರಲ್ವಾ, ಸರ್ವಗತಃ ಚೇತ್ ಪರಮಾತ್ಮ ಕಿಂ ಇತಿ ತಥಾ ನ ದೃಶ್ಯತೆ ಇತ್ಯತಃ ವಕ್ತಿ ಅವ್ಯಕ್ತಃ ಅಯಂ ಇತಿ. ಸರ್ವಗತಃ ಚೇತ್ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿ ಇದ್ದರೆ ಪರಮಾತ್ಮ ಕಿಮಿತಿ ಪರಮಾತ್ಮ ಯಾವ ಕಾರಣದಿಂದ, ತಥಾ ನ ದೃಶ್ಯತೆ ಹಾಗೆ ನಮಗೆ ಕಣ್ಣಿಗೆ ಕಾಣಿಸಿಕೊಡ್ತಾ ಇಲ್ಲ ಇತ್ಯತಃ ಅಂತ ಪ್ರಶ್ನೆ ಮಾಡಿದರೆ ವಕ್ತಿ ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ, ಅವ್ಯಕ್ತ ಅಯಂ ಇತಿ ಅಯಂ ಪರಮಾತ್ಮ ಅವ್ಯಕ್ತ ಇತಿ ಈ ಪರಮಾತ್ಮನು ಅವ್ಯಕ್ತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕಥಮೇತದ್ ಯುಜ್ಯತೆ ಹೇಗೆ ಪರಮಾತ್ಮ ಅವ್ಯಕ್ತ ಕಾಣಿಸಿಕೊಡದೇ ಇರ್ತಾನೆ, ಯಾಕಂದ್ರೆ ಅವನಿಗೆ ದೇಹ ಇದೆ ಎಲ್ಲ ಕಡೆ ಇದ್ದಾನೆ. ಸೊ ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್ ಅಂತ ಹೇಳಿದರೆ, ಕಥಂ ಏತದ್ ಯುಜ್ಯತೆ ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್ ಅಂತ ಹೇಳಿದ್ರೆ ಅಚಿಂತ್ಯ ಶಕ್ತಿತ್ವಾತ್, ಅಚಿಂತ್ಯ ಶಕ್ತಿ ಉಳ್ಳವನಾದ ಕಾರಣದಿಂದ ಅದು ಸಾಧ್ಯವಾಗುತ್ತೆ. ಪರಮಾತ್ಮನಿಗೆ ಅಚಿಂತ್ಯ ಶಕ್ತಿ ಅಂದ್ರೆ ಇನ್ಕಾಂಪ್ರೆನ್ಸಿಬಲ್ ಪವರ್ ಇದಕ್ಕೋಸ್ಕರ ಅವನು ಅವ್ಯಕ್ತನಾಗಿರಲಿಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಂತಹ ಶಕ್ತಿ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುತ್ತಾ, ಅದಕ್ಕೆ ವಿಕಾರ ಬರುತ್ತಾ ಅಂತ ಹೇಳಿದರೆ, ನಚ ಸಾ ಶಕ್ತಿ ಕದಾಚಿತ್ ಅನ್ಯಥಾ ಭವತಿ, ಆ ಶಕ್ತಿ ಆ ಪರಮಾತ್ಮನ ಅಚಿಂತ್ಯಾದ್ಭುತ ಶಕ್ತಿ ಕದಾಚಿತ್ ಯಾವಾಗಲೂ ಕೂಡ ಅನ್ಯಥಾ ನ ಭವತಿ ಬೇರೆ ವಿಧವಾಗಿ ಆಗುವುದಿಲ್ಲ, ಅಂದ್ರೆ ಒಂದೇ ರೀತಿಯಲ್ಲಿರುತ್ತೆ. ಯಾಕೆ ಅವಿಕಾರ್ಯತ್ವಾತ್, ಅದಕ್ಕೆ ವಿಕಾರವಿಲ್ಲದೇ ಇರುವ ಕಾರಣದಿಂದ ಎಲ್ಲ ಕಾಲಗಳಲ್ಲಿಯೂ ಕೂಡ ಅವನ ಶಕ್ತಿ ಒಂದೇ ರೀತಿಯಲ್ಲಿ ಹೆಚ್ಚು ಕಮ್ಮಿಗಳಾಗದೆ ಇರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಪರಮಾತ್ಮನ ಈ ಅಚಿಂತ್ಯಾದ್ಭುತ ಶಕ್ತಿ ಅವನ ಎಲ್ಲ ರೂಪಗಳಿಗೂ ಇರುತ್ತಾ, ಕೆಲವು ರೂಪಗಳು ಅಂದ್ರೆ ಈಗ ಒಂದು ಚಿಕ್ಕ ಜೀವನದಲ್ಲಿ ಪರಮಾತ್ಮ ಇದ್ದರೆ ಅವನಿಗೆ ಒಂದು ವಿಧವಾದ ಅಚಿಂತ್ಯಾದ್ಭುತ ಶಕ್ತಿ, ದೊಡ್ಡ ಜೀವನದಲ್ಲಿದ್ದರೆ ವಾಯುದೇವರು ಅಂತವರ ಒಳಗೆ ಅಂತರ್ಯಾಮಿಯಾಗಿರುವ ಪರಮಾತ್ಮನಿಗೆ ಒಂದು ಹೆಚ್ಚಾದಂತಹ ಒಂದು ಅದ್ಭುತ ಶಕ್ತಿ, ಹೀಗೆ ವೇರಿಯೇಷನ್ಸ್ ಆಫ್ ಪವರ್ಸ್ ಇರುತ್ತಾ ಅಂತ ಹೇಳಿದರೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಯಾನಿ ಯಾನಿ ಅಸ್ಯ ರೂಪಾಣಿ ತಾನಿ ಸರ್ವಾಣಿ ಅಪಿ ಏವಂ ಭೂತಾನಿ ಇತಿ ದರ್ಶಯಿತುಂ ಏನಂ ಅಯಂ ಇತಿ ಪೃಥಕ್ ವಚನಂ. ಯಾವ ಯಾವ ಈ ಪರಮಾತ್ಮನ ರೂಪಗಳು ಇವೋ ಅವು ಎಲ್ಲವೂ ಕೂಡ ತಾನಿ ಸರ್ವಾಣಿ ಅಪಿ ಆ ಪರಮಾತ್ಮನ ಎಲ್ಲ ರೂಪಗಳು ಕೂಡ ಏವಂ ಭೂತಾನಿ ಇದೇ ವಿಧವಾಗಿರುತ್ತೆ. ಯಾವ ವಿಧವಾಗಿರುತ್ತೆ? ಅಚಿಂತ್ಯ ಅದ್ಭುತ ಅವ್ಯಕ್ತ ಶಕ್ತಿಯಿಂದ ಕೂಡಿಕೊಂಡಿರುತ್ತೆ ಅನ್ನುವುದು ದರ್ಶಯಿತು ತೋರಿಸುವುದಕ್ಕಾಗಿ ಏನಂ ಅಯಂ ಇತಿ ಪೃಥಕ್ ವಚನಂ. ಏನಂ ಅಯಂ ಅಂತ ರಿಪೀಟ್ ಮತ್ತು ಮತ್ತೆ ಹೇಳ್ತಾರೆ ನೋಡ್ರಿ, ಅವ್ಯಕ್ತ ಅಯಂ, ಅಚಿಂತ್ಯ ಅಯಂ, ಅವಿಕಾರ್ಯ ಅಯಂ, ಅಯಂ 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 ಅಂತ ಮತ್ತು ಮತ್ತು ಮತ್ತೆ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಟು ಇಂಡಿಕೇಟ್ ದಟ್ ಎವ್ರಿ ಫಾರ್ಮ್ ಆಫ್ ದ ಲಾರ್ಡ್ ಹ್ಯಾಸ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನುವುದಕ್ಕೂ ತೋರಿಸುವುದಕ್ಕಾಗಿ ಏನಂ ಅಯಂ ಅನ್ನುವ ಶಬ್ದಗಳು ಪೃಥಕ್ ವಚನ ಅಂದ್ರೆ ಬೇರೆ ಬೇರೆ ಬೇರೆಯಾಗಿ ಅನೇಕ ಬಾರಿ ರಿಪೀಟ್ ಮಾಡುವುದು ಅದು ತೋರಿಸುವುದಕ್ಕಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಜೀವೇತು ಸರ್ವಜೀವೇಶು ಅನುಗಮಾರ್ಥಂ ಸರ್ವಂ ಚ ಏತತ್ ಶ್ರುತಿ ಸಿದ್ಧಂ. ಅಷ್ಟೇ ಅಲ್ಲದೆ ಅಚ್ಛೇದ್ಯೇಯ ಮದಾಹ್ಯೇಯ ಮಕ್ಲೇದ್ಯೋ ಸೊಶ್ಯೇವಚ ಅಂತ ಹೇಳುವುದಕ್ಕ ಸಂದರ್ಭದಲ್ಲಿ ಜೀವನಿ ಕೂಡ ಅಯಂ 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 ಅಂತ ಹೇಳಿ ರಿಪೀಟ್ ಮಾಡಿದ್ದಾನೆ. ಅಂದ್ರೆ ಇಟ್ ಈಸ್ ಸೆಟ್ ಈ ಜೀವನಿಗೆ ಈ ಜೀವನಿಗೆ ಈ ಜೀವನಿಗೆ ಅಂತೇಳಿ ಮತ್ತು 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 ರಿಪೀಟ್ ಮಾಡಿದ್ದಾರೆ. ಅಲ್ಲಿ ಆ ಕಾರಣದಿಂದ ಜೀವಕ್ಕೆ ಹೇಳಿದ್ದಾರೆ ಅಂದ್ರೆ ಪ್ರತಿಯೊಂದು ಜೀವದಲ್ಲಿಯೂ ಇದ್ದಾನೆ ಪರಮಾತ್ಮ ಅಂತ ತಿಳಿಸುವುದಕ್ಕಾಗಿ ಜೀವೇತು ಸರ್ವಜೀವೇಶು ಅನುಗಮ ಅರ್ಥಂ ಅಂದ್ರೆ ಈ ವಿಧವಾಗಿ ಅಯಂ ಮತ್ತು ಮತ್ತು ಹೇಳುವ ಕಾರಣದಿಂದ ಪ್ರತಿಯೊಂದು ಜೀವರ ವಿಷಯದಲ್ಲಿ ಕೂಡ ಇದೇ ವಿಧವಾಗಿ ಪರಮಾತ್ಮ ಆ ಜೀವನ ಒಳಗೆ ತಾನು ಬಿಂಬರೂಪನಾಗಿ ಆ ಜೀವನನ್ನು ಪ್ರತಿಬಿಂಬವನ್ನು ಮಾಡಿ ತಾನು ಅಚ್ಛೇದ್ಯ ಅದಾಹ್ಯಾದಿ ಗುಣಗಳು ಉಳ್ಳವನಾಗಿ ಆ ಜೀವನಿಗೂ ಕೂಡ ಆ ಅಚ್ಛೇದ್ಯತ್ವಾದಿ ಗುಣಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಅನುಗಮ ಅಂದ್ರೆ ಅನುಸರಿಸಿ ಗಮಿಸುವುದು. ಅನುಗಮ ಅಂದ್ರೆ ಏನು? ಅನುಗಮಾರ್ಥಂ ಅಂದ್ರೆ ಪರಮಾತ್ಮನಂತೆಯೇ ಜೀವನು ಕೂಡ ತಾನು ಅಚ್ಛೇದ್ಯತ್ವಾದಿ ಗುಣಗಳನ್ನು ಪಡೆದಿದ್ದಾನೆ. ಆದರೆ ಪರಮಾತ್ಮ ಸ್ವತಂತ್ರವಾಗಿ ಪಡೆದಿದ್ದಾನೆ, ಜೀವ ಅಸ್ವತಂತ್ರನಾಗಿ ಪರಮಾತ್ಮನನ್ನು ಅನುಸರಿಸಿ ಆ ಲಕ್ಷಣಗಳನ್ನು ಪಡೆದಿದ್ದಾನೆ ಅಂತ ಹೇಳುವುದಕ್ಕಾಗಿ ಅನುಗಮಾರ್ಥಂ ಅಂತ ಹೇಳಿದ್ದಾರೆ. ಸೊ ಪರಮಾತ್ಮನಂತೆ ಜೀವನು ಕೂಡ ಈ ಲಕ್ಷಣಗಳನ್ನು ಪರಮಾತ್ಮನಿಂದ ಪಡೆದಿದ್ದಾನೆ. ಅಂದ್ರೆ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಜೀವ ಅಸ್ವತಂತ್ರನಾಗಿದ್ದಾನೆ. ಆ ಕಾರಣದಿಂದ ಜೀವನು ಪರಮಾತ್ಮನನ್ನು ಪೂಜಾರೂಪಕವಾಗಿ ತನ್ನ ಧರ್ಮವನ್ನು ಮಾಡಿ ಪರಮಾತ್ಮನನ್ನು ಪ್ರೀತಿಗೊಳಿಸಿ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನುವ ಸಂದೇಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವಂಚ ಏತತ್ ಶ್ರುತಿ ಸಿದ್ಧಂ. ಮತ್ತೆ ಇದೆಲ್ಲವೂ ನೀವು ವ್ಯಾಖ್ಯಾನ ಮಾಡಿ ಹೇಳ್ತಾ ಇದ್ದೀರಿ ಈ ಶ್ಲೋಕಕ್ಕೆ, ಆದರೆ ಈ ಶ್ಲೋಕಕ್ಕೆ ನೀವು ಮಾಡಿದಂತಹ ಒಂದು ವ್ಯಾಖ್ಯಾನ ಇದು ಸರಿಯೋ, ಇದಕ್ಕೆ ಏನು ಪ್ರಮಾಣ ಇದೆ? ಹೌ ಕೆನ್ ಯು ಸೇ ದಟ್ ಯುವರ್ ಇಂಟರ್ಪ್ರಿಟೇಷನ್ ಇಸ್ ಕರೆಕ್ಟ್ ಅಂತ ಹೇಳಿದರೆ ಅದಕ್ಕೆ ಪ್ರಮಾಣವನ್ನು ಆಚಾರ್ಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಪಂಗಿ ಶ್ರುತಿಯಿಂದ ಈ ಶ್ಲೋಕದಲ್ಲಿ ಇರುವ ಭಾವಗಳನ್ನೇ ಪೈಂಗಿ ಶ್ರುತಿಯಲ್ಲಿ ಒಂದು ಶ್ಲೋಕವನ್ನು ಆಚಾರ್ಯರು ಹಿಡಿದಿದ್ದಾರೆ. ಹಿಡಿದು ಇಲ್ಲಿ ನಮಗೆ ಅದಕ್ಕೆ ಪ್ರಮಾಣ ಪೂರ್ವಕವಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ ಈ ಶ್ಲೋಕಕ್ಕೆ ನಾನು ಮಾಡಿದ ವ್ಯಾಖ್ಯಾನ ಇದು ನಮಗೆ ಪೈಂಗಿ ಶ್ರುತಿಯಿಂದ ಸಿದ್ಧವಾಗಿದೆ ಅಂತ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಏನು ಇದು ಪೈಂಗಿ ಶ್ರುತಿಯ ವಚನ? ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಹ ಸತ್ ಪರಾಕ್ರಮ ಜ್ಞಾನ ಜ್ಞಾನ ಸುಖಸುಖ ಸ ವಿಷ್ಣು ಪರಮೋ ಅಕ್ಷರ ಇತಿ ಪೈಂಗಿ ಶ್ರುತಿ. ಅಂದ್ರೆ ಏನು ಇಲ್ಲಿ ಹೇಳ್ತಾ ಇದ್ದಾರೆ? ಸತ್ ದೇಹ, ಸತ್ ಅಂದ್ರೆ ದೋಷಹಿತವಾದಂತಹ ದೇಹ, ಶರೀರ ಉಳ್ಳವನಾಗಿದ್ದಾನೆ ಪರಮಾತ್ಮ. ಸುಖಗಂಧಶ್ಚ ಸುಖಾತ್ಮಕವಾದ ಗಂಧ ಉಳ್ಳವನಾಗಿದ್ದಾನೆ. ಜ್ಞಾನ ಭಾ ಪ್ರಕಾಶ, ಸತ್ ದೋಷರಹಿತವಾದ ಪರಾಕ್ರಮ, ಇವೆಲ್ಲವೂ ಪರಮಾತ್ಮನಿಗೆ ಇದೆ. ಜ್ಞಾನ ಜ್ಞಾನ ಸುಖ ಸುಖ ಸ ವಿಷ್ಣು ಪರಮೋ ಅಕ್ಷರ, ಅವನು ಜ್ಞಾನವೇ ಜ್ಞಾನ, ಸುಖವೇ ಸುಖ ಅಂದ್ರೆ ಜ್ಞಾನಪೂರ್ಣನಾಗಿ ಸುಖಪೂರ್ಣನಾಗಿ ಆ ವಿಷ್ಣು ಅಂತ ಕರೆಯಲ್ಪಡುವ ಸರ್ವವ್ಯಾಪ್ತನಾದ ವಿಷ್ಣು ಅಂದ್ರೆ ವ್ಯಾಪನ ಶೀಲ ಉಳ್ಳವನು, ಅಂತಹ ವ್ಯಾಪನ ಶೀಲ ಉಳ್ಳವನಾದಂತಹ ಪರಮಾತ್ಮ ಪರಮಃ ಪರಮೋ ಸರ್ವೋತ್ತಮನಾಗಿದ್ದಾನೆ. ಅಕ್ಷರ ಕ್ಷರರಹಿತತ್ವ ಅಚ್ಛೇದ್ಯತ್ವಾದಿ ಲಕ್ಷಣಗಳು ಉಳ್ಳವನಾಗಿದ್ದಾನೆ ಪರಮಾತ್ಮ ಅಂತ ಹೇಳಿ ಪೈಂಗಿ ಶ್ರುತಿಯ ವಚನ ನಮಗೆ ಇದನ್ನು ತಿಳಿಸಿದ. ಅಂದ್ರೆ ನಾಶರಹಿತ, ಅಕ್ಷರ ಅಂದ್ರೆ ಕ್ಷರತ್ವ ಇಲ್ಲದೇ ಇರುವವನು ನಾಶರಹಿತನಾಗಿದ್ದಾನೆ ಪರಮಾತ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ವಿಧವಾಗಿ ಸ್ವತಂತ್ರನಾಗಿ ಆ ಪರಮಾತ್ಮನಿಗೆ ಆ ಲಕ್ಷಣಗಳಿದ್ದು ತನ್ನಲ್ಲಿ ತನ್ನ ಪ್ರತಿಬಿಂಬರಾಗಿರುವ ಆ ಜೀವರಿಗೆ ಕೂಡ ಆ ಕೆಲವು ಲಕ್ಷಣಗಳನ್ನು ಲಿಮಿಟೆಡ್ ಆಗಿ ತಾನು ಕೊಡ್ತಾ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಪರಮಾತ್ಮನು ಜ್ಞಾನಾತ್ಮಕ ದೇಹ ಉಳ್ಳವನಾಗಿದ್ದಾನೆ ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ನಮಗೆ ಇನ್ನು ಪರಮಶ್ರುತಿಯಿಂದ ಆಚಾರ್ಯರು ಇದಕ್ಕೆ ಮತ್ತು ಪ್ರಮಾಣಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಫರ್ದರ್ ಅಂದ್ರೆ ಗಿವಿಂಗ್ ಅನದರ್ ಪ್ರೂಫ್, ಇನ್ನೊಂದು ವಚನವನ್ನು ಉದಾಹರಣೆ ಮಾಡಿ ಈ ಶ್ಲೋಕಕ್ಕೆ ಮಾಡಿದ ಈ ಅರ್ಥ ನಮಗೆ ಪರಮಶ್ರುತಿಯಿಂದ ಸಿದ್ಧವಾಗಿದೆ ಅಂತೇಳಿ ಆ ಪರಮಶ್ರುತಿಯನ್ನು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಅದೇಹ ದೇಹವಾಂಶ್ಚ ಏಕಃ ಪ್ರೋಚ್ಯತೆ ಪರಮೇಶ್ವರ ಅಪ್ರಾಕೃತ ಶರೀರತ್ವಾದ್ ಅದೇಹ ಇತಿ ಕಥ್ಯತೆ ಶಿರಶ್ಚರಣ ಬಾಹ್ವಾದಿ ವಿಗ್ರಹೋಯಂ ಸ್ವಯಂ ಹರಿಹಿ ಸ್ವಸ್ಮಾನ್ ನ ಅನ್ಯೋ ವಿಗ್ರಹೋ ಅಸ್ಯ ತತಃ ಚ ಅದೇಹ ಉಚ್ಯತೆ ಅಂತ. ಅಂದ್ರೆ ಪರಮಾತ್ಮನಿಗೆ ಅದೇಹ ದೇಹವಾನ್ ಚ ಏಕ ಪ್ರೋಚ್ಯತೆ ಪರಮೇಶ್ವರ, ಪರಮಾತ್ಮನಿಗೆ ಅದೇಹ ಅಂದ್ರೆ ದೇಹ ಇಲ್ಲದೇ ಇರುವವನು ದೇಹವಾಂಶ್ಚ ದೇಹ ಉಳ್ಳವನೂ ಆಗಿದ್ದಾನೆ ಅಂಥೇಳಿ ಏಕಕಾಲದಲ್ಲಿಯೇ ಎರಡು ವಚನಗಳನ್ನು ಹೇಳಿದ್ದಾರೆ. ಅಂದ್ರೆ ಏನಾಯ್ತು, ಪರಮಾತ್ಮ ಅದೇಹ ಅಂದರೆ ಅವನಿಗೆ ಪ್ರಾಕೃತವಾದ ದೇಹವಿಲ್ಲ, ದೇಹವಾನ್ ಅಂದ್ರೆ ಅಪ್ರಾಕೃತವಾದ ದೇಹ ಉಳ್ಳವನಾಗಿದ್ದಾನೆ. ಸೊ ವೆನ್ ಯು ಸೇ ದಟ್ ಪರಮಾತ್ಮ ಹ್ಯಾಸ್ ಎ ಬಾಡಿ, ದಟ್ ಮೀನ್ಸ್ ಅವನಿಗೆ ಅಪ್ರಾಕೃತ ಶರೀರ ಇದೆ. ಪರಮಾತ್ಮನಿಗೆ ಬಾಡಿ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಪ್ರಾಕೃತ ಶರೀರವಿಲ್ಲ. ಸೊ ಏಕಕಾಲದಲ್ಲಿ ಎರಡು ಶಬ್ದಗಳನ್ನು ಅದೇಹ ದೇಹವಾನ್ ಅನ್ನುವ ಎರಡು ಶಬ್ದಗಳು ಪರಮಾತ್ಮನಿಗೆ ಸಿದ್ಧವಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಪ್ರಾಕೃತ ಶರೀರ ಉಳ್ಳವನಾಗಿದ್ದಾನೆ ಪರಮಾತ್ಮ ಅಂತ ಹೇಳಿದರೆ ನೀವು ಪರಮಾತ್ಮನಿಗೆ ಶಿರಸ್ಸನ್ನು ವರ್ಣನೆ ಮಾಡ್ತೀರಾ, ಚರಣಗಳನ್ನು, ಅವನ ಕಾಲು ಪಾದ, ಅವನ ಕೈ ಎಲ್ಲದನ್ನು ವರ್ಣನೆ ಮಾಡಿ ಹೇಳ್ತೀರಾ. ಅಪ್ರಾಕೃತನಾಗಿರುವ ಪರಮಾತ್ಮನಿಗೆ ಶಿರಸ್ಸು ಅಂದ್ರೆ ತಲೆ, ಚರಣ, ಕಾಲುಗಳು, ಬಾಹು, ಭುಜಗಳು ಇತ್ಯಾದಿ ಹೇಗೆ ವರ್ಣನೆ ಮಾಡಿ ಹೇಳಕ್ ಸಾಧ್ಯವಾಗತ್ತೆ ಅಂತ ಹೇಳಿದ್ರೆ, ಪರಮಾತ್ಮ ಅಪ್ರಾಕೃತ ಶರೀರ ಉಳ್ಳವನಾದರೂ ಕೂಡ ಇವೆಲ್ಲ ಅವನಿಗೆ ಇದೆ. ಯಾಕೆ ಎಂದರೆ ಅದು ಜ್ಞಾನಾನಂದ ಶಿರಸ್ಸು ಅಂತ ಹೇಳಿದ್ರೆ ಆ ಶಿರಸ್ಸು ಕೂಡ ಜ್ಞಾನಾನಂದಾತ್ಮಕವಾದ ಶಿರಸ್ಸು. ಚರಣಗಳು ಅಂದರೆ ಕಾಲುಗಳು ಕೂಡ ಪರಮಾತ್ಮನಿಗೆ ಜ್ಞಾನಾನಂದಾತ್ಮಕವಾದ ಕಾಲುಗಳು. ಬಾಹುಗಳು ಅಂದರೆ ಜ್ಞಾನಾನಂದಾತ್ಮಕವಾದ ಬಾಹುಗಳು. ಈ ವಿಧವಾಗಿ ಪರಮಾತ್ಮ ಆ ವಿಗ್ರಹವನ್ನು ತಾನು ಧಾರಣೆ ಮಾಡ್ತಾನೆ. ಯಾಕೆ ಅಂದರೆ ತನ್ನ ಭಕ್ತರಾದವರಿಗೆ ಅವರಿಗೆ ಆ ಚಿಂತನೆ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ತಾನು ಆ ವಿಧವಾದ ರೂಪವನ್ನು ತಾನು ಸ್ವಯಂ ಹರಿಹಿ, ಸ್ವತಂತ್ರನಾಗಿ ಹರಿ ತಾನು ಆ ರೂಪವನ್ನು ಧಾರಣೆ ಮಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಸ್ವಸ್ಮಾತ್ ನ ಅನ್ಯೋ ವಿಗ್ರಹ ಅಸ್ಯ ತತಶ್ಚ ಅದೇಹ ಉಚ್ಯತೆ. ಅಂದ್ರೆ ಪರಮಾತ್ಮ ತಾನೇ ಸ್ವತಂತ್ರವಾಗಿ ಇಂತಹ ವಿಗ್ರಹ ಧಾರಣೆ ಮಾಡ್ತಾನೆ ಹೊರತು ಬೇರೆ ಅವರಿಂದಲ್ಲ. ಅದಕ್ಕೆ ಅವನಿಗೆ ಅದೇಹ, ದೇಹವಿಲ್ಲದೇ ಇರುವವನು ಅನ್ನುವ ಒಂದು ವಚನೆಯನ್ನು ಹೇಳ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಸಚ ವಿಷ್ಣು ನಚ ಅನ್ಯ ಅಸ್ತಿ ಯಸ್ಮಾತ್ ಸಹ ಅಚಿಂತ್ಯ ಶಕ್ತಿಮಾನ್. ಅದಕ್ಕೆ ಶಿರಶ್ಚರಣ ಬಾಹುವಾದಿ ಸುಖಜ್ಞಾನಾದಿ ರೂಪಕ. ಅಂದ್ರೆ ಶಿರಸ್ಸು ಚರಣ ಬಾಹುವಾದಿಗಳು ಸುಖಜ್ಞಾನಾನಂದಾತ್ಮಕವಾದ ರೂಪವುಳ್ಳವೇ. ಅಷ್ಟೇ ಅಲ್ಲದೆ ಸಚ ವಿಷ್ಣು ನಚ ಅನ್ಯ ಅಸ್ತಿ, ಅಂತಹ ಪರಮಾತ್ಮನಿಗೆ ಮೀರಿ ನಿಂತವರು ಯಾರೂ ಕೂಡ ಇಲ್ಲ. ಯಸ್ಮಾತ್ ಆ ಕಾರಣದಿಂದ ಸಹ ಅಚಿಂತ್ಯ ಶಕ್ತಿಮಾನ್, ಅವನು ಅಚಿಂತ್ಯಾತ್ಮಕ ಶಕ್ತಿ ಉಳ್ಳವನಾಗಿದ್ದಾನೆ. ದೇಹ ಯೋಗ ವಿಯೋಗಾದಿ ತತಃ ನ ಅಸ್ಯ ಕಥಂಚನ. ಪರಮಾತ್ಮನಿಗೆ ದೇಹ ಯೋಗವಾಗುವಂದ್ರೆ ಆಪ್ಟೇನಿಂಗ್ ಎ ಬಾಡಿ ಆರ್ ಗೆಟಿಂಗ್ ರಿಡ್ ಆಫ್ ಎ ಬಾಡಿ, ಇವೆಲ್ಲ ಕೂಡ ಪರಮಾತ್ಮನಿಗೆ ಯಾವಾಗಲೂ ಇಲ್ಲ. ಅವನಿಗೆ ಒಂದು ದೇಹ ಧಾರಣೆ ಅನ್ನೋದು, ದೇಹ ವಿಯೋಗ ಅನ್ನೋದು ಪರಮಾತ್ಮನಿಗೆ ಯಾವಾಗಲೂ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಗುಣರೂಪೋಪಿ ಭಗವಾನ್ ಗುಣಭುಕ್ ಚ ಸದಾಶ್ರುತ. ಗುಣರೂಪ ಅಪಿ ಭಗವಾನ್ ಗುಣಭುಕ್, ಅವನು ಎಲ್ಲ ಗುಣಗಳನ್ನು ಅವನು ಅನುಭವಿಸ್ತಾನೆ. ಅಂದ್ರೆ ಏನು, ಅದರ ಸಾರತ್ವವನ್ನು ಅವನು ಅನುಭವ ಮಾಡ್ತಾನೆ. ಬಿಂಬರೂಪನಾದ ಪರಮಾತ್ಮ ಅನುಭವ ಮಾಡಿದಾಗ ಪ್ರತಿಬಿಂಬರಾದವರಿಗೆ ಅದರ ಅನುಭವ ಬರುತ್ತೆ. ಅವನು ತನ್ನ ಪ್ರತಿಬಿಂಬ ರೂಪಗಳಾದಂತಹ ಜೀವರಿಗೆ ಆ ಅನುಭವವನ್ನು ಕೊಡುವುದಕ್ಕಾಗಿ ತಾನು ಸಾರಭುಕ್ಕಾಗಿ ಅವರಿಗೆ ಅಸಾರಭೋಕ್ಷ ಭುಕ್ತತ್ವವನ್ನು ಪರಮಾತ್ಮ ಕೊಡ್ತಾನೆ ಅನ್ನುವುದು ಯಾವಾಗಲೂ ನಮಗೆ ಶ್ರುತಿಸಿದ್ಧವಾದ ವಿಷಯಗಳು. ಅಹಂ ಇತಿ ಆತ್ಮಭೋಗೋ ಯತ್ ಸರ್ವೇಷಾಂ ಅನುಭೂಯತೆ. ಈ ವಿಧವಾಗಿ ಇರುವಾಗ ಜೀವನಿಗೆ ತಾನೇ ಇದನ್ನು ಅನುಭವಿಸ್ತಾ ಇದ್ದೀನಿ ಅನ್ನುವ ಒಂದು ಭಾವನೆ ಬರುತ್ತೆ. ಅದಕ್ಕೆ ಸರ್ವೇಷಾಂ ಅನುಭೂಯತೆ, ಅವರಿಂದ ಆ ಭಾವನೆ ಬರುವಂತೆ ಮಾಡುವವನು ಪರಮಾತ್ಮ. ಪರಮಾತ್ಮ ಪ್ರತಿ ಜೀವನಿಗೆ ಕೂಡ ನಾನು ಅನುಭವಿಸ್ತಾ ಇದ್ದೀನಿ, ನನಗೆ ಈ ಅನುಭವ ಬರ್ತಾ ಇದೆ ಅನ್ನುವ ಒಂದು ಜ್ಞಾನವನ್ನು ಪರಮಾತ್ಮ ಕೊಡ್ತಾನೆ. ಅವನು ಕೊಟ್ಟರೆ ಇದೆ, ಕೊಡದಿದ್ದರೆ ಇಲ್ಲ. ಅದಕ್ಕೆ ಅಭಿನ್ನೇ ಅಪಿ ವಿಶೇಷ ಅಯಂ ಸದಾ ಅನುಭವ ಗೋಚರ ಅಂತೇಳಿ. ಅಂದ್ರೆ ಪರಮಾತ್ಮ ತಾನು ಏನು ಮಾಡ್ತಾನೆ, ಅವನ ಎಲ್ಲ ರೂಪಗಳು ಒಂದೇ ವಿಧವಾದ, ಅವನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಭೇದ ಇಲ್ಲ. ಎಲ್ಲ ಜೀವಗಳೊಳಗೆ ಇದ್ದಾನೆ ಪರಮಾತ್ಮ. ಒಂದು ಜೀವಕ್ಕೆ ಒಂದೊಂದು ವಿಧವಾದ ಅನುಭವವನ್ನು ಕೊಡ್ತಾನೆ. ಅದಕ್ಕೆ ಅವನು ಕೇವಲ ಅನುಭವ ಗೋಚರನಾಗಿದ್ದಾನೆ ಹೊರತು ನಮಗೆ ಪ್ರತ್ಯಕ್ಷ ಗೋಚರನಾಗಿ ಇಲ್ಲ ಪರಮಾತ್ಮ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಿಶೇಷ ಅಪಿ ಹಿ ನ ಅನ್ಯ ಅತ ಸ ಚ ಸ್ವಸ್ಯ ಅಪಿ ಯುಜ್ಯತೆ. ಪರಮಾತ್ಮ ಸ್ವತಂತ್ರನಾಗಿದ್ದಾನೆ ವಿಶೇಷ ರೂಪದಿಂದ. ಅವನು ಬೇರೆ ಬೇರೆ ರೂಪಗಳಲ್ಲಿ ಒಂದೊಂದು ವಿಶೇಷ ಒಂದೊಂದು ರೂಪ. ಸವಿಶೇಷ ಅಭೇದ ಅಂತ ಹೇಳಿ ಸವಿಶೇಷ ವಿಶೇಷದಿಂದ ಭೇದತ್ವ ಹೇಳ್ತೀವಿ ಹೊರತು ಅವನಿಗೆ ಯಾವ ರೂಪಗಳಿಗೆ ಯಾವ ಭೇದವೂ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನ ಅನವಸ್ಥಾತಃ ಕ್ವಾಪಿ ಪರಮ ಐಶ್ವರ್ಯತೋ ಹರೇಹೆ ಯುಕ್ತಾಯುಕ್ತತ್ವಂಪಿ ಹಿ ಯದ್ ಅಧೀನಂ ಸದಾ ಇಷ್ಯತೆ ಪ್ರಮಾಣ ಅವಗತೆ ತತ್ರ ಕುತ ಏವ ಹಿ ಅಯುಕ್ತತ ಇತ್ಯಾದಿ ಪರಮಶ್ರುತಿ. ನಮಗೆ ಈಗ ನೋಡ್ರಿ, ಭೇದ ಪರಮಾತ್ಮನಿಗೆ ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ಭೇದ ಇಲ್ಲ ಅಂತ ಹೇಳ್ತೀವಿ. ಭೇದ ಇಲ್ಲ ಅಂತ ಹೇಳಿದ್ರೆ ಆವಾಗ ಭೇದ ಇಲ್ಲ ಅನ್ನೋದು ಯಾಕೆ ತಗೋಬೇಕು ಅಂತ ಹೇಳಿದ್ರೆ, ಸಪೋಸ್ ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ಭೇದ ಇದೆ ಅಂತ ಹೇಳಿದ್ರೆ ಆ ಭೇದಕ್ಕೂ ಇನ್ನೊಂದಕ್ಕೂ ಭೇದ ಬೇಡ. ಸೊ ಇಫ್ ವಿ ಸೇ ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಒನ್ ಫಾರ್ಮ್ ಅಂಡ್ ಅನದರ್ ಫಾರ್ಮ್, ಆವಾಗ ಆ ಭೇದಕ್ಕೂ ಇನ್ನೊಂದು ಫಾರ್ಮ್ಗೆ ಮತ್ತೆ ಭೇದ ಬರಬೇಕು. ಸೊ ಅದಕ್ಕೂ ಆ ಭೇದಕ್ಕೂ ಮತ್ತು ಇನ್ನೊಂದು ಫಾರ್ಮ್ಗೆ ಮತ್ತು ಭೇದ ಬರಬೇಕು. ಈ ವಿಧವಾಗಿ ಅನವಸ್ಥ ಇನ್ಫೈನೈಟ್ ರಿಗ್ರೆಸ್ ಬರುತ್ತೆ. ಅಂದ್ರೆ ಪರಮಾತ್ಮನ ರೂಪಗಳಿಗೆ ಭೇದವನ್ನು ನೋಡಿದ್ರೆ ಇನ್ಫೈನೈಟ್ ರಿಗ್ರೆಸ್ ಬರುತ್ತೆ. ಅವನ ಎಲ್ಲ ರೂಪಗಳಿಗೂ ಅಭೇದವನ್ನು ನಾವು ನೋಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ ವಿಧ ಕಾರಣದಿಂದ ಪರಮಾತ್ಮನಿಗೆ ನಾವು ಭೇದ ಕಾರ್ಯವನ್ನು ಕೇವಲ ವ್ಯವಹಾರಕ್ಕೆ ಮಾತ್ರವೇ ಹೇಳ್ತಾ ಇದ್ದೇವೆ ಹೊರತು ನಿಜವಾಗಿ ಪರಮಾತ್ಮನ ರೂಪಗಳಿಗೆ ಭೇದ ಇಲ್ಲ. ಅವನು ಅಚಿಂತ್ಯಾತ್ಮ ಶಕ್ತಿ ಉಳ್ಳವನು ಅನ್ನುವ ವಿಷಯವನ್ನು ನಾವು ತಿಳ್ಕೋಬೇಕು. ಅಷ್ಟೇ ಅಲ್ಲದೆ ಆಚಾರ್ಯರು ಇನ್ನು ಇದಕ್ಕೆ ಸೌಪರ್ಣ ಶಾಖೆಯಿಂದ ಕೂಡ ಋಗ್ವೇದದಲ್ಲಿ ಬರುವಂತಹ ಸೌಪರ್ಣ ಶಾಖೆಯಿಂದ ಕೂಡ ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ಈ ವಿಧವಾಗಿ ಈ ಮುಂಚಿನ ಕ್ಲಾಸ್ನಲ್ಲಿ ವಿಲ್ ಗೋ ಮೋರ್ ಇಂಟು ಡೀಟೇಲ್ಸ್ ಇವೆಲ್ಲ ಕೊಡೋ ಪರಮಾತ್ಮ. ಅದಷ್ಟೇ ಅಲ್ಲದೆ ನಮಗೆ ಕೆಲವು ವಚನಗಳು ಏಕಮೇವ ಅದ್ವಿತೀಯಂ ತತ್ ನೇಹ ನಾನಾಸ್ತಿ ಕಿಂಚನ ಮೃತ್ಯೋ ಸಮೃತ್ಯು ಆಪ್ನೋತಿ ಯ ಇಹ ನಾನಾ ಇವ ಪಶ್ಯತಿ ಯಥಾ ಉದಕಂ ದುರ್ಗೇ ಕೃಷ್ಣಂ ಪರ್ವತೇಶು ವಿಧಾವತಿ ಅನ್ನುವ ನಮ್ಮ ಶ್ರುತಿ ಗೋಚರವಾದ ಕೆಲವು ವಾಕ್ಯಗಳಲ್ಲಿ ನಮಗೆ ನಿಜವಾದ ಅರ್ಥವೇನು ಅನ್ನೋದು, ಆ ಅರ್ಥ ಇಲ್ಲಿ ಹೇಗೆ ಅನ್ವಯವಾಗುತ್ತೆ ಅನ್ನೋದು ನಾವು ಮುಂಚಿನ ಕ್ಲಾಸ್ ನೋಡೋಣ. ಇವತ್ತು ಜಸ್ಟ್ ಜಗನ್ನಾಥ ದಾಸರ ಒಂದು ಸ್ಮರಣ ರೂಪಕವಾಗಿ ಅವರ ಮಾಡಿದಂತಹ ಹರಿಕಥಾಮೃತ ಸಾರದ ಒಂದು ಸಂಕ್ಷೇಪವಾದ ಒಂದು ಪರಿಚಯವನ್ನು ಮಾಡಿಕೊಂಡು ಇವತ್ತಿನ ಕ್ಲಾಸ್ ಮುಗಿಸೋಣ. ಹರಿಕಥಾಮೃತ ಸಾರ ಜಸ್ಟ್ ವಿಲ್ ಜಸ್ಟ್ ನಾಂದಿ ಪದ್ಯವನ್ನು ಓದ್ಬಿಟ್ಟು ವಿಲ್ ಜಸ್ಟ್ ಗಿವ್ ಟೇಕ್ ಎ ಬ್ರೀಫ್ ಲುಕ್ ಎಟ್ ಇಟ್. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಈ ಹರಿಕಥಾಮೃತ ಸಾರವನ್ನು ಜಗನ್ನಾಥದಾಸರು ರಚನೆ ಮಾಡಿದಾಗ ಸಂಧಿ ಒಂದೊಂದು ಟಾಪಿಕ್ ಅನ್ನು ಒಂದೊಂದು ಸಂಧಿ ರೂಪದಲ್ಲಿ ಮಾಡಿದ್ದಾರೆ. ಈ ಸಂಧಿ ಅಂತ ಅಧ್ಯಾಯ ಅಂತ ಏನನ್ನ ಇಡಬಹುದಾಗುತ್ತೆ ಹೆಸರು, ಸಂಧಿ ಅಂತ ಮಾಡಿದ್ದಾರೆ. ಏನು ಸಂಧಿ ಅಂದ್ರೆ ಏನು, ವಾಟ್ ಈಸ್ ಮೆಂಟ್ ಬೈ ಸಂಧಿ ಅಂತ ಹೇಳಿದ್ರೆ, ನಮಗೆ ಸಂಧಿ ಅನ್ನೋದು ಶಬ್ದವನ್ನು ಎರಡು ಮೂರು ವಿಧವಾಗಿ ನಾವು ಬಿಡಿಸುವ ಅರ್ಥ ನೋಡಬಹುದು. ಒಂದು ಸಂಧಿ ಅಂದ್ರೆ ಏನು, ಸಮ್ಯಕ್ ಧಿ ಚೆನ್ನಾಗಿ, ಧಿ ಅಂದ್ರೆ ಬುದ್ಧಿ, ಸಮ್ಯಕ್ ಧಿ ಸಂಧಿ ಸರಿಯಾದ ಬುದ್ಧಿ ಅಂದ್ರೆ ಸರಿಯಾದ ತಿಳುವಳಿಕೆಯಿಂದ ನಾವು ಈ ಪರಮಾತ್ಮನ ರೂಪಗಳನ್ನು ತಿಳ್ಕೋಬೇಕು ಅನ್ನೋದು ಸಂಧಿ ಅನ್ನೋದು ನಮ್ಗೆ ತಿಳಿಸುತ್ತೆ. ಇನ್ನೊಂದು ಸಂಧಿ ಅಂದ್ರೆ ಜೋಡಿಸುವುದು, ಕೂಡಿಸುವುದು. ಸಂಧಿ ಅಂದ್ರೆ ಸಂಧಾನ ಮಾಡುವುದು, ದಟ್ ಮೀನ್ಸ್ ಕಂಬೈನ್. ಏನು ಕೂಡಿಸುವುದು, ಏನು ಜೋಡಿಸುವುದು ಅಂದ್ರೆ, ನಾವು ಶ್ರುತಿ ಸ್ಮೃತಿಗಳಲ್ಲಿ ಈಗ ಭಗವದ್ಗೀತೆಯಲ್ಲಿ ನೋಡಿದ್ದೀವಿ, ಎಲ್ಲಾ ಕಡೆ ಪರಮಾತ್ಮನ ರೂಪಗಳನ್ನು, ಆ ಪರಮಾತ್ಮ ಮಾಡುವ ಕ್ರಿಯೆಗಳನ್ನು ನಾವು ಸ್ಟಡಿ ಮಾಡ್ತೀವಿ. ಸೊ ಈ ಎಲ್ಲವೂ ಶ್ರುತಿ ಸ್ಮೃತಿಗಳಲ್ಲಿ ಬರುವ ಪರಮಾತ್ಮನ ವರ್ಣನೆ ಯಾವುದಿದೋ ಅದು ನಾವು ನಮ್ಮ ಜೀವನೆಯಲ್ಲಿ ಸಂಧಾನ ಮಾಡ್ಕೋಬೇಕು. ಹೌ ವಿ ಅಪ್ಲೈ ಇಟ್, ಅಪ್ಲಿಕೇಶನ್, ಸಂಧಿ ಸಂದೆ ಸಂಧಾನ ಮಾಡುವುದು, ಹೌ ವಿ ಅಪ್ಲೈ ಇಟ್ ಇನ್ ಅವರ್ ಡೇ ಟು ಡೇ ಲೈಫ್ ಅನ್ನೋದು ನಮಗೆ ತಿಳಿಸುವುದ ಕಾರಣದಿಂದ ಸಂಧಿ ಅಂತ ಇದಕ್ಕೆ ಹೆಸರು ಇಡುವುದು ಸಾರ್ಥಕವಾಗಿದೆ. ನಮಗೆ ಹೇಗೆ ಅನುಸಂಧಾನ ಇರಬೇಕು ಅನ್ನೋದು ತಿಳಿಸುವ ಕಾರಣದಿಂದ ಇದಕ್ಕೆ ಸಂಧಿಗಳು ಅಂತ ಕರೀತಾರೆ. ಈಗ ಒಂದೊಂದು ಸಂಧಿಯಲ್ಲಿ ಒಂದೊಂದು, ಈಗ ಮಂಗಳಾಚರಣ ಸಂಧಿ, ಮಂಗಳಾಚರಣ ಸಂಧಿಯಿಂದ ಪ್ರಾರ್ಥನಾ ರೂಪಕವಾಗಿ ಶುರು ಮಾಡಿ ಅಲ್ಲಿಂದ ಮೊದಲು ನಮಗೆ ಪರಮಾತ್ಮನ ಒಂದು ಉಪಾಸನೆ ಮಾಡಬೇಕಂದರೆ ಪರಮಾತ್ಮನ ಜ್ಞಾನ, ಪರಮಾತ್ಮ ತಿಳುವಳಿಕೆ ಬರುವುದು ಹೇಗೆ ಸಾರ್ಥಕವಾಗುತ್ತೆ, ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊದಲು ನಮಗೆ ಬರುವ ಒಂದು ಅಪ್ಲಿಕೇಶನ್ ಏನಂದ್ರೆ ಕರುಣ. ಪರಮಾತ್ಮ ಕರುಣಾಪೂರ್ಣನಾಗಿದ್ದರೆ ಪರಮಾತ್ಮನ ಹತ್ರ ಎಲ್ಲರೂ ಹೋಗ್ತಾರೆ. ಸೊ ನಾವು ಪರಮಾತ್ಮನ ಬಗ್ಗೆ ಯಾವುದು ಸ್ವಲ್ಪ ತಿಳ್ಕೊಂಡಿದ್ದೀವಿ ಅಂತ ಹೇಳಿದರೆ ಏನು ತಿಳ್ಕೋಬೇಕಂದ್ರೆ ಮುಖ್ಯವಾಗಿ ತಿಳ್ಕೋಬೇಕಾಗಿದ ಅಂಶ ಪರಮಾತ್ಮನ ಕಾರುಣ್ಯ ಭಾವ. ಅದ್ರ ಮೊದಲು ಅದಕ್ಕೆ ನಮಗೆ ಚಕ್ರಾಬ್ಜ ಮಂಡಲದಲ್ಲಿ ಮಧ್ಯದಲ್ಲಿ ಓಂ ಘೃಣಿಹಿ, ಓಂ ಅಂತ ಘೃಣಿ ಅಂದ್ರೆ ಕರುಣಾಪೂರ್ಣತ್ವ, ಪರಮಾತ್ಮ ಕರುಣಾಪೂರ್ಣ ಅನ್ನೋದು ನಮಗೆ ಸೆಂಟ್ರಲ್ ಥಾಟ್. ಆ ಸೆಂಟ್ರಲ್ ಥಾಟ್ ಆಗುವ ಕಾರಣದಿಂದ ಮೊದಲು ಮಂಗಳಾಚರಣ ಸಂಧಿ ಆದ ಮೇಲೆ ಇಮ್ಮಿಡಿಯೇಟ್ಲಿ ಆ ಜಗನ್ನಾಥ ದಾಸರು ಶುರು ಮಾಡಿದ್ದು ಕರುಣಾಸಂಧಿ ಅಂತೇಳಿ ಹೇಳಿದ್ದಾರೆ. ಕರುಣಾಸಂಧಿಯಲ್ಲಿ ಪರಮಾತ್ಮನ ಕಾರುಣ್ಯ ಭಾವವನ್ನು ನಮಗೆ ವರ್ಣನೆ ಮಾಡಿ ಹೇಳ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ಪರಮಾತ್ಮ ಕಾರುಣ್ಯ ಕರುಣಾಪೂರ್ಣ ಆಗಿದ್ದಾನೆ, ಅದೇ ಕರುಣಾಪೂರ್ಣ ಆಗಿರುವ ಪರಮಾತ್ಮ ನಮಗೆ ಹೇಗೆ ಬಂದು ರಕ್ಷಣೆ ಮಾಡ್ತಾನೆ, ನಮ್ಮ ಕಡೆ ಇದ್ದಾನೆ, ನಾವು ಎಲ್ಲೆಲ್ಲೋ ಹೋಗ್ತೀವಿ, ತಿರುಗಾಡ್ತಾ ಇರ್ತೀವಿ, ತಿರುಗಾಡ್ತಾ ಇದ್ರೆ ಎಲ್ಲ ಕಡೆ ಇರೋ ಪರಮಾತ್ಮ ಇದ್ದರೆ ನಮಗೆ ರಕ್ಷಣೆ ಆಗುತ್ತೆ, ಎಲ್ಲ ಕಡೆ ಇದ್ದಾನೋ ಇಲ್ಲವೋ ಪರಮಾತ್ಮ ಅನ್ನೋದು ಎರಡನೇ ಸಂಶಯ ಬರುತ್ತೆ. ಅದಕ್ಕೆ ನೆಕ್ಸ್ಟ್ ಕರುಣಾಸಂಧಿ ಆದಮೇಲೆ ನಮಗೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಅವನ ಕರುಣಾಪೂರ್ಣ ಮಾತ್ರವೇ ಅಲ್ಲ, ಅವನು ಸರ್ವವ್ಯಾಪ್ತನೂ ಆಗಿದ್ದಾನೆ ಅನ್ನೋದು ತಿಳಿಸುವುದಕ್ಕಾಗಿ ವ್ಯಾಪ್ತಿ ಸಂಧಿಯನ್ನು ಹೇಳಿದ್ದಾರೆ ಜಗನ್ನಾಥ ದಾಸರು. ವ್ಯಾಪ್ತಿ ಸಂಧಿಯಲ್ಲಿ ಪರಮಾತ್ಮನ ವ್ಯಾಪ್ಯತ್ವ ಅಂದೇ ಸರ್ವಗತತ್ವ, ಎಲ್ಲ ಕಡೆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಅನ್ನುವ ಭಾವನೆಯನ್ನು ವ್ಯಾಪ್ತಿ ಸಂಧಿಯಲ್ಲಿ ನಮಗೆ ಜಗನ್ನಾಥ ದಾಸರು ವರ್ಣನೆ ಮಾಡಿ ಹೇಳಿದ್ದಾರೆ. ಅದು ವ್ಯಾಪ್ತಿ ಸಂಧಿ ಆದ ಮೇಲೆ ನಮಗೆ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ, ಆ ವ್ಯಾಪ್ತತ್ವ ನಾವು ಹೇಗೆ ಅಪ್ಲೈ ಮಾಡ್ಕೋಬೇಕು. ಸೊ ಪರಮಾತ್ಮನ ಸರ್ವವ್ಯಾಪ್ತತ್ವದಲ್ಲಿ ಒಂದು ಮುಖ್ಯಾಂಶ, ಎಲ್ಲ ಕಡೆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದ ಮೇಲೆ ಅದರ ಆ ವ್ಯಾಪ್ತತ್ವದ ಒಂದು ಅಪ್ಲಿಕೇಶನ್ ಮುಖ್ಯಾಂಶ ಯಾವುದೇ ಅಂದ್ರೆ, ನಮಗೆ ಜೀವನದಲ್ಲಿ ದ ಲೈಫ್ ಲೀಡ್ ಮಾಡಬೇಕಂದ್ರೆ ಭೋಜನ, ಎಲ್ಲ ಕಡೆ ಊಟ, ಓನ್ಲಿ ಫುಡ್ ತಗೊಂಡ್ರೆ ನಮಗೆ ಜೀವನ ನಡೆಯುತ್ತೆ, ಫುಡ್ ತಗೊಳ್ಳದೆ ಇದ್ರೆ ಪ್ರಾಣ ಹೋಗುತ್ತೆ. ಸೊ ಈ ಫುಡ್ ಅನ್ನೋದು ನಮಗೆ ಬಹಳ ಮುಖ್ಯವಾದ ಅಂಶ. ಆದರೆ ಊಟ ಮಾಡಿದರೆ ನಮ್ಮ ಪ್ರಾಣ ನಿಲ್ಲತ್ತೆ, ಊಟ ಮಾಡಿದ್ರೆ ಪ್ರಾಣ ಹೋಗುತ್ತೆ ಅಂದ್ರೆ, ಆ ಊಟದಲ್ಲಿ ಮಾಡುವುದು ಮೂಲಕವಾಗಿ ನಮ್ಮ ಪ್ರಾಣ ನಿಲ್ಲುವುದು ಹೇಗೆ ಸಾಧ್ಯ? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪದಾಮಿಯನ್ನ ಚತುರ್ವಿಧಮಂತ ಪರಮಾತ್ಮ ಹೇಳಿದಂತೆ, ಪರಮಾತ್ಮ ಆ ಊಟ ಮಾಡಿದವರ ಪ್ರಾಣ ನಿಲ್ಲುವಂತೆ ಮಾಡೋದು ಹೇಗೆ ಮಾಡ್ತಾನೆ ಅಂತ ಹೇಳಿದರೆ, ಆ ಭೋಜನ ಸ್ವಭಾವ ಸಂಧಿಯಲ್ಲಿ ಜಗನ್ನಾಥದಾಸ ವರ್ಣನೆ ಮಾಡಿ ಹೇಳ್ತಾ ಇದ್ರೆ, ಒಂದೊಂದು ಪದಾರ್ಥದಲ್ಲಿಯೂ ಅಂದ್ರೆ ಇದು ಪ್ರತಿಯೊಂದು ಎಡಿಬಲ್ ಥಿಂಗ್ ನಲ್ಲಿಯೂ ಕೂಡ ಪರಮಾತ್ಮನ ರೂಪಗಳಿದೆ. ಅಲ್ಲಿ ಇರುವ ಪರಮಾತ್ಮನ ರೂಪಗಳು ನಮ್ಮ ದೇಹದಲ್ಲಿರುವ ಪರಮಾತ್ಮನ ರೂಪಗಳು ಒಟ್ಟಿಗೆ ಸಂಶ್ಲೇಷಣೆ ವಿಶ್ಲೇಷಣೆ ಆಗೋದು, ಅಂದ್ರೆ ದೇ ಗೆಟ್ ಮರ್ಜ್ ಟುಗೆದರ್, ಅಂದ್ರೆ ಪರಮಾತ್ಮನ ರೂಪ ಒಂದು ರೂಪದಿಂದ ಇನ್ನೊಂದು ರೂಪ ಸೇರಿಕೊಂಡು ಆ ಜೀವನದ ಒಂದು ಪ್ರಾಣವನ್ನು ಉಳಿಸುತ್ತಾನೆ ಪರಮಾತ್ಮ. ಅಂದ್ರೆ ಪರಮಾತ್ಮ ಅನ್ನವನ್ನು ಜೀವ ಸ್ವೀಕಾರ ಮಾಡ, ಅಂದ್ರೆ ಈ ದೇಹ ಇರುವಂತಹ ಜೀವ ಆ ದೇಹದಲ್ಲಿ ಅನ್ನವನ್ನು ಸ್ವೀಕಾರ ಮಾಡಿದಾಗ ಆ ದೇಹದ ಉಪಚಯಾದಿಗಳನ್ನು, ಅಂದ್ರೆ ಆ ಫುಡ್ ದಟ್ ಗೆಟ್ಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಬ್ಲಡ್, ದಟ್ ಗೆಟ್ಸ್ ಟ್ರಾನ್ಸ್ಫಾರ್ಮ್ ಟು ಎನರ್ಜಿ, ಇದೆಲ್ಲ ಕೂಡ ಅಂದ್ರೆ ಆ ಎನರ್ಜಿ ಒಳಗೂ ಪರಮಾತ್ಮ ಇದ್ದಾನೆ, ಆ ರಕ್ತದ ಒಳಗೂ ಪರಮಾತ್ಮ ಇದ್ದಾನೆ, ದೇಹದ ಒಳಗೂ ಪರಮಾತ್ಮ ಇದ್ದಾನೆ. ಈ ಪರಮಾತ್ಮನ ಅನಂತಾನಂತ ರೂಪಗಳು, ಒಂದೊಂದು ಪದಾರ್ಥದಲ್ಲಿರುವ ಪರಮಾತ್ಮನ ರೂಪಗಳು ಹೇಗೆ ನಮ್ಮ ದೇಹದಲ್ಲಿ ಸೇರಿಕೊಂಡು ನಮಗೆ ಪ್ರಾಣವನ್ನು ನಿಲ್ಲಿಸಿ ನಮ್ಮಿಂದ ಎಲ್ಲಾ ಕಾರ್ಯಗಳನ್ನು ಮಾಡಿಸುತ್ತೆ ಅನ್ನೋದು ತಿಳ್ಕೋಬೇಕಂದ್ರೆ ಈ ಪ್ರತಿಯೊಂದು ಭೋಜನ ಪದಾರ್ಥಗಳಲ್ಲಿಯೂ ಕೂಡ ಇರುವ ಪರಮಾತ್ಮನ ರೂಪಗಳ ಅನುಸಂಧಾನ ಹೇಗಿರಬೇಕು ಅನ್ನೋ ಒಂದು ಅಪ್ಲಿಕೇಶನ್ ನಮಗೆ ಭೋಜನ ವಿಭಾಗದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಭೋಜನ, ಎಲ್ಲರೂ ಒಂದೇ ವಿಧವಾದ ಭೋಜನವನ್ನು ತಿನ್ನೋದಿಲ್ಲ. ಪಕ್ಷಿಗಳು ಒಂದು ವಿಧವಾದ ಆಹಾರ ಸ್ವೀಕಾರ ಮಾಡುತ್ತೆ, ಮನುಷ್ಯರು ಇನ್ನೊಂದು ವಿಧವಾದ ಆಹಾರ, ಒಬ್ಬೊಬ್ಬರು ಒಂದೊಂದು ವಿಧವಾದ ಆಹಾರ ಸ್ವೀಕಾರ ಮಾಡ್ತಾರೆ. ಆನೆಗೆ ಎಷ್ಟೋ ಶಕ್ತಿ ಇರುತ್ತೆ, ಇನ್ನೊಂದೊಂದು ಚಿಕ್ಕ ಜೀವರಾಶಿಗೆ ಬಹಳ ಸ್ವಲ್ಪ ಶಕ್ತಿ ಇರುತ್ತೆ, ಇದುವಿಗೆ ಇನ್ನೊಂದು ವಿಧವಾದ ಶಕ್ತಿ ಇರುತ್ತೆ. ಈ ವಿಧವಾಗಿ ಒಂದೊಂದು ಜೀವದಲ್ಲಿಯೂ ಕೂಡ ಒಂದೊಂದು ಲಿವಿಂಗ್ ಬೀಯಿಂಗ್ ನಲ್ಲಿ ಕೂಡ ಒಂದೊಂದು ವಿಧವಾದ ಶಕ್ತಿ ಇರುತ್ತೆ. ಸೊ ವೇರಿಯೇಷನ್ಸ್ ಇಸ್ ದೇರ್. ಸೊ ಪರಮಾತ್ಮ ಎಲ್ಲ ಜೀವರಾಶಿಗಳವರೆಗೆ ಇದ್ದರೂ ಕೂಡ ಯಾವ ಕಾರಣದಿಂದ ಒಬ್ಬೊಬ್ಬರಿಗೆ ಇನ್ನೊಬ್ಬರಿಗೆ ಡಿಫರೆನ್ಸ್ ಇನ್ ಎನರ್ಜೀಸ್, ಡಿಫರೆನ್ಸ್ ಇನ್ ಪವರ್ಸ್, ಡಿಫರೆನ್ಸ್ ಇನ್ ಸ್ಟ್ರೆಂತ್, ಇದೆಲ್ಲ ಯಾವ ಕಾರಣದಿಂದ ಆಗುತ್ತೆ? ವೈ ದೇರ್ ಇಸ್ ಡಿಫರೆನ್ಸ್? ಪರಮಾತ್ಮ ಒಬ್ಬನೇ ಪರಮಾತ್ಮ ಎಲ್ಲರ ಒಳಗೂ ಇದ್ದರೆ ವೈ ದೇರ್ ಇಸ್ ವೇರಿಯೇಷನ್ ಆಫ್ ಪವರ್ ಅಂತ ಹೇಳಿದರೆ ಅದನ್ನು ನಮಗೆ ವಿಭೂತಿ ಸಂಧಿ ತಿಳಿಸುತ್ತೆ. ಅಂದ್ರೆ ಪರಮಾತ್ಮ ಭಗವದ್ಗೀತೆಯಲ್ಲಿ ಕೂಡ ತನ್ನ ವಿಭೂತಿಗಳನ್ನು ಹೇಳಿದಂತೆ ಈ ವಿಭೂತಿ ಸಂಧಿಯಲ್ಲಿ ಕೂಡ ಪರಮಾತ್ಮನ ವಿಭೂತಿಗಳನ್ನು ಜಗನ್ನಾಥದಾಸರು ವರ್ಣನೆ ಮಾಡಿ ಹೇಳಿದ್ದಾರೆ. ಅದು ಹೇಳುವಾಗ ಪರಮಾತ್ಮ ಒಬ್ಬೊಬ್ಬರಲ್ಲಿ ಕೂಡ ಒಂದೊಂದು ವಿಧವಾದ ರೂಪದಿಂದ, ಅಂದ್ರೆ ಒಂದೊಂದು ಸ್ಟ್ರೆಂತ್, ಡಿಫ್ರೆಂಟ್ ವೇರಿಯೇಷನ್ಸ್ ಆಫ್ ಸ್ಟ್ರೆಂತ್ ಕೊಡ್ತಾನೆ. ಆ ಪರಮಾತ್ಮ ನಮ್ಮ ಒಳಗೆ ಎಲ್ಲಿರ್ತಾನೆ, ಹೇಗಿರ್ತಾನೆ, ನಮ್ಮ ಹೃದಯ ಕಮಲದಲ್ಲಿರುವ ಆ ಪರಮಾತ್ಮ ರೂಪಗಳು, ನಮ್ಮ ಒಂದೊಂದು ಭಾಗದಲ್ಲಿ ಇರುವ ಪರಮಾತ್ಮ ರೂಪಗಳನ್ನು ವರ್ಣನೆ ಮಾಡಿ ಆ ಡಿಫರೆನ್ಸ್ ಇನ್ ಪವರ್ಸ್, ಅವರವರ ಒಂದು ಶಕ್ತಿತ್ವಕ್ಕೆ ಡಿಫರೆನ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ವಿಭೂತಿ ಸಂಧಿಯಲ್ಲಿ ನಮಗೆ ಪರಮಾತ್ಮನ ವಿಭೂತಿ ಅಂದ್ರೆ ವಿಶೇಷವಾದ ಭೂತಿ, ಐಶ್ವರ್ಯ. ಪರಮಾತ್ಮ ಒಬ್ಬೊಬ್ಬರಲ್ಲಿ ಒಂದೊಂದು ವಿಧವಾದ ಐಶ್ವರ್ಯವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಡ್ತಾನೆ. ಅದನ್ನು ವಿಭೂತಿ ಸಂಧಿಯಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಪಂಚಮಹಾಯಜ್ಞ ಸಂಧಿ. ಪಂಚಮಹಾಯಜ್ಞ ಸಂಧಿಯಲ್ಲಿ ನಮಗೆ ಐದು ವಿಧವಾದ ಯಜ್ಞಗಳು, ದೇವತೆಗಳು ಅನುಸಂಧಾನ ಮಾಡಿಕೊಳ್ಳುವಂತಹ ಒಂದು, ಅಂದ್ರೆ ಈ ಜೀವರಾಶಿಗಳು ಜೀವ ಪ್ರಯಾಣ ಮಾಡ್ತಾನೆ, ಏನು ಆಕಾಶದಲ್ಲಿಂದ ಬಂದು ಆ ಮಳೆ ರೂಪದಲ್ಲಿ ಬಂದು ಧಾನ್ಯದ ಒಳಗೆ ಸೇರಿಕೊಂಡು ಆ ಧಾನ್ಯದಿಂದ ತಂದೆ ಒಳಗೆ ಪ್ರವೇಶ ಮಾಡಿ, ತಂದೆಯಿಂದ ತಾಯಿ ಒಳಗೆ ಪ್ರವೇಶ ಮಾಡಿ ಅಲ್ಲಿಂದ ಭೂಮಿಯಲ್ಲಿ ಹುಟ್ಟು ಮತ್ತು ತನ್ನ ಜನ್ಮವನ್ನು ಆದ ಮೇಲೆ ಕೊನೆಗೆ ಮತ್ತು ಪ್ರಾಣವನ್ನು ಬಿಟ್ಟಾಗ ಮತ್ತು ಮೇಲಕ್ಕೆ ಹೋಗ್ತಾನೆ ಮತ್ತು ಕೆಳಗೆ ಬರ್ತಾನೆ. ಸೊ ದ ಸೈಕಲ್ ಕೀಪ್ಸ್ ಆನ್ ಗೋಯಿಂಗ್. ಸೊ ಈ ವಿಧವಾಗಿ ಮಾಡುವಾಗ ಒಂದೊಂದು ಕಡೆ ಜೀವ ಒಂದೊಂದು ವಿಧವಾದ ಟ್ರಾನ್ಸ್ಫಾರ್ಮೇಶನ್ ಆಫ್ ಸ್ಟೇಟ್ ಬರುವಾಗ ಅದರ ಅದು ಒಂದೊಂದು ಯಜ್ಞದ ರೂಪಕವಾಗಿ ದೇವತೆಗಳು ಅನಂತಾನಂತ ಯಜ್ಞಗಳನ್ನು ಮಾಡ್ತಾ ಇರ್ತಾರೆ. ಸೊ ಆ ಯಜ್ಞದ ಅನುಸಂಧಾನ ಹೇಗಿರುತ್ತೆ? ಪಂಚಮಹಾಯಜ್ಞ ಅಂತ ಹೇಳಿದ್ರೆ ಜನನಿ, ತಾಯಿ, ಪಿತಾ ಅಂದ್ರೆ ತಂದೆ, ಭೂ ಅಂದ್ರೆ ಭೂಮಿ, ವಾರಿದ ಅಂದ್ರೆ ಮೇಘಗಳು, ಮಳೆ ಅದರ ಮೂಲಕವಾಗಿ ಬರುವಂತಹದ್ದು, ಅಂಬರ, ಆಕಾಶ. ಈ ವಿಧವಾಗಿ ಆ ಐದು ಅಗ್ನಿಗಳನ್ನು ಏನಪ್ಪ ಪಂಚಾಗ್ನಿಯಲ್ಲಿ ನಾರಾಯಣನ ತ್ರಿಂಶತಿ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳು ಅಂತ ಹೇಳಿದಂತೆ ಈ ಪರಮಾತ್ಮನ ವ್ಯಾಪಾರಗಳನ್ನು ನಾವು ಹೇಗೆ ಈ ಪಂಚಮಹಾಯಜ್ಞ ಸಂಧಿಯಲ್ಲಿ ದೇವತೆಗಳು ಆ ಜೀವನನ್ನು ಹೋಮಿಸ್ತಾರೆ, ಆ ವಿಧವಾದ ಒಂದು ಅನುಸಂಧಾನದಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ ದೇವತೆಗಳು ಅನ್ನುವ ಆ ತಿಳುವಳಿಕೆ ನಮಗೆ ಇದ್ದರೆ ನಮಗೆ ಅದರಿಂದ ಸ್ವಲ್ಪ ಎಷ್ಟೋ ಒಂದು ಮಹತ್ತರವಾದ ಫಲ ಉಂಟಾಗುತ್ತೆ ಅಂತ ಅದು ತಿಳಿಸುವುದಕ್ಕಾಗಿ ಜಗನ್ನಾಥದಾಸರು ಪಂಚಮಹಾಯಜ್ಞ ಸಂಧಿಯಲ್ಲಿ ಆ ಅನುಸಂಧಾನ ಹೇಗಿರಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಆ ಪಂಚಮಹಾಯಜ್ಞ ಸಂಧಿ ಆದ ಮೇಲೆ ನಮಗೆ ಜೀವನದಲ್ಲಿ ಯಾವುದೇ ಪಂಚಮಹಾಭೂತಗಳಿಗೆ ನಮ್ಮ ದೇಹ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಅಷ್ಟೇ ಅಲ್ಲದೆ ಹೊರಗೆ ನಮಗೆ ಪಂಚಮಹಾಭೂತಗಳು ಕಾಣಿಸ್ತಾ ಇದೆ. ಪಿಂಡಾಂಡದಲ್ಲಿ, ಬ್ರಹ್ಮಾಂಡದಲ್ಲಿ ಪಂಚಮಹಾಭೂತಗಳಿದೆ, ಏನು ಪೃಥ್ವಿ, ಆಪಸ್, ತೇಜೋ, ವಾಯು, ಆಕಾಶ ಅನ್ನೋದು. ಈ ಪಂಚಮಹಾಭೂತಗಳ ಅನುಭವ ನಮಗೆ ಬರಲಕ್ಕೆ ಪಂಚತನ್ಮಾತ್ರಗಳು, ಪಂಚತನ್ಮಾತ್ರಗಳೇನು ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ ಅನ್ನುವ ಈ ಪಂಚತನ್ಮಾತ್ರಗಳ ಮೂಲಕವಾಗಿ ನಮಗೆ ಈ ಪಂಚಭೂತಗಳ ಅನುಭವ ಜೀವನದಲ್ಲಿ ಬರ್ತಾ ಇರುತ್ತೆ. ಸೊ ಈ ಪಂಚತನ್ಮಾತ್ರ ಸಂಧಿಯಲ್ಲಿ ಆ ಪರಮಾತ್ಮನ ರೂಪಗಳು ಹೇಗಿರುತ್ತೆ ಅನ್ನೋದನ್ನು ನಮಗೆ ವರ್ಣನೆ ಮಾಡಿ ಹೇಳ್ತಾರೆ. ಅದಾದ ಮೇಲೆ ಪಂಚತನ್ಮಾತ್ರ ಸಂಧಿ ಮುಗಿದ ಮೇಲೆ ನೆಕ್ಸ್ಟ್ ನಮಗೆ ಮಾತೃಕಾ ಸಂಧಿ. ಮಾತೃಕಾ ಸಂಧಿಯಲ್ಲಿ ಅಂದ್ರೆ ಅಕ್ಷರಗಳು, ಮಾತುಕಾಸನದಿಂದ ಮಾತುಕಗಳಂದ್ರೆ ಅಕ ಆ ಇ ಉ ಅನ್ನುವ ಪ್ರತಿಯೊಂದು ಅಕ್ಷರ, ಅಂದ್ರೆ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿರುವುದು ಅಷ್ಟೇ ಅಲ್ಲದೆ ಅಕ್ಷರಗಳಲ್ಲಿ ಎಸ್ಪೆಷಲಿ ವ್ಯಾಪ್ತನಾಗಿದ್ದಾನೆ. ಈ ಅಕ್ಷರಗಳಲ್ಲಿ ಇರುವ ಪರಮಾತ್ಮನ ರೂಪಗಳನ್ನು ನಾವು ಮಂತ್ರ ರೂಪದಿಂದ ಉಪಾಸನೆ ಮಾಡಲಿಕ್ಕೆ ಅವಕಾಶವಿದೆ. ಆ ಕಾರಣದಿಂದ ಮಂತ್ರಾತ್ಮಕವಾದ ಆ ಪರಮಾತ್ಮನ ರೂಪಗಳನ್ನು ಮಾತೃಕಾರೂಪಕವಾಗಿ ನಾವು ಹೇಗೆ ಉಪಾಸನೆ ಮಾಡಬೇಕು ಅನ್ನುವುದನ್ನು ನಮಗೆ ಈ ಮಾತೃಕಾ ಸಂಧಿಯಲ್ಲಿ ಜಗನ್ನಾಥ ದಾಸರು ವರ್ಣನೆ ಮಾಡಿ ಹೇಳಿದ್ದಾರೆ. ಮಾತೃಕಾ ಮಂತ್ರಗಳಂದ್ರೆ ಅಕ್ಷರ ರೂಪಕವಾದ ಮಂತ್ರಗಳು, ಅದನ್ನು ನಮಗೆ ಹೇಳಿದ್ದಾರೆ. ಆ ಮಾತೃಕಾ ಸಂಧಿ ಆದ ಮೇಲೆ ನೆಕ್ಸ್ಟ್ ಸಂಧಿ ಉದಾತ್ತ ಅನುದಾತ್ತ ಸಂಧಿ ಅಂತೇಳಿ, ಉದಾತ್ತ ಅನುದಾತ್ತ ಸಂಧಿ, ಜೀವ ಪ್ರಕ್ರಿಯಾ ಸಂಧಿ. ಈ ಉದಾತ್ತ ಅನುದಾತ್ತ ಸಂಧಿಯಲ್ಲಿ ಈ ವಿಧವಾಗಿ ಪಂಚ ನಮಗೆ ಈ ಮಾತೃಕಗಳಲ್ಲಿರುವ ಪರಮಾತ್ಮ ರೂಪಗಳನ್ನು ಅನುಸಂಧಾನ ಮಾಡಿಕೊಂಡ ಮೇಲೆ ಆ ಅಕ್ಷರಗಳಲ್ಲಿ ಇರುವುದೇ ಮಾತ್ರವೇ ಅಲ್ಲ, ಆ ಅಕ್ಷರಗಳ ಮೇಲೆ ಕಡಿಮೆ ಆಗುವುದರಲ್ಲಿ ಇದ್ದಾನೆ ಪರಮಾತ್ಮ. ಅಷ್ಟೇ ಅಲ್ಲದೆ ಆ ಜೀವನ ಒಳಗಿ ಆ ಅಕ್ಷರಗಳನ್ನು ಉಪಾಸನೆ ಮಾಡುವಂತಹ ಜೀವನ ಒಳಗೂ ಇದ್ದಾನೆ ಪರಮಾತ್ಮ. ಸೋ ಈ ಜೀವನ ಒಳಗಿರುವ ಪರಮಾತ್ಮನ ಪ್ರಕ್ರಿಯೆ, ಜೀವ ಪ್ರಕ್ರಿಯೆ ಹೇಗಿದೆ ಅನ್ನುವುದನ್ನು ನಮಗೆ ಉದಾತ್ತ ಅನುದಾತ ಸಂಧಿಯಲ್ಲಿ ನಮಗೆ ತಿಳಿಸಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಸಂಧಿ ನಮಗೆ ಸರ್ವ ಪ್ರತೀಕ ಸಂಧಿ ಅಂತೇಳಿ, ಇಲ್ಲ ಸರ್ವ ಸಮರ್ಪಣ ಸಂಧಿ ಅಂತೇಳಿ. ಈ ಸರ್ವ ಪ್ರತೀಕ ಸಂಧಿಯನ್ನು ನಾವೀಗ ಆಕ್ಚುಯಲ್ ಮಾಡ್ತಾ ಇದ್ದೀವಿ. ಈ ಸರ್ವ ಪ್ರತೀಕ ಸಂಧಿಯಲ್ಲಿ ಪರಮಾತ್ಮನ ಪ್ರತೀಕಗಳನ್ನು, ಪರಮಾತ್ಮನ ರೂಪಗಳನ್ನು ನಾವು ಹೇಗೆ ಅನುಸಂಧಾನ ಮಾಡ್ಕೋಬೇಕು ಅನ್ನೋದನ್ನು ಸರ್ವ ಪ್ರತೀಕ ಸಂಧಿಯಲ್ಲಿ ನಮಗೆ ಜಗನ್ನಾಥ ದಾಸರು ವರ್ಣನೆ ಮಾಡಿ ಹೇಳಿದ್ದಾರೆ. ಹೀಗೆ ಒಂದೊಂದು ಸಂಧಿಯಲ್ಲಿ ಕೂಡ ಮುಂಚೆ ಹೋಗ್ತಾ ನಮಗೆ ದತ್ತ ಸ್ವಾತಂತ್ರ್ಯ ಸಂಧಿ ಇತ್ಯಾದಿ ಸ್ವಾತಂತ್ರ್ಯಗಳಂದ್ರೆ ಜೀವನಿಗೆ ಸ್ವಾತಂತ್ರ್ಯ ಎಷ್ಟು, ಯಾವ ವಿಧವಾದ ಒಂದು ಪರಾಧೀನವಾದ ಸ್ವಾತಂತ್ರ್ಯ ಇದೆ ಹೊರತು ಸ್ವತಂತ್ರವಾದ ಸ್ವಾತಂತ್ರ್ಯ ಯಾವುದೂ ಇಲ್ಲ ಜೀವನಿಗೆ ಅಂತೇಳಿ, ಜೀವನಿಗೆ ಯಾವ ಯಾವ ಲಕ್ಷಣಗಳಿದೆ, ಹೇಗೆ ಇದೆ ಅನ್ನುವ ವಿಷಯಗಳನ್ನು ನಮಗೆ ಮುಂಚೆ ಒಂದೊಂದು ಸಂಧಿಯಲ್ಲಿ ಕೂಡ ಒಂದೊಂದು ಅಂಶವನ್ನು ಟಚ್ ಮಾಡಿಕೊಂಡು ಹೋಗಿ ಜಗನ್ನಾಥ ದಾಸರು ಒಂದು ಫಾರ್ಮ್ಯಾಟ್ ನಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದು ಬಹಳ ಉಪಾಸನಕ್ಕೆ ನಮಗೆ ಜೀವನದಲ್ಲಿ ಅನುಸಂಧಾನ ಮಾಡಿಕೊಳ್ಳಕ್ಕೆ ಬಹಳ ಸುಲಭವಾದ ಪದ್ಧತಿ. ಅಂದ್ರೆ ಅವರ ಪದ್ಧತಿ ಎಂತಾದಂದ್ರೆ ಎಕ್ಸಾಂಪಲ್ಸ್, ಎಲ್ಲ ಕಡೆ ಸುಂದರವಾದ ಉದಾಹರಣೆಗಳಿಂದ ನಮಗೆ ಮನಸ್ಸಿಗೆ ಅದು ಹತ್ತುಕೊಂಬೋ ಹಾಗೆ ಜಸ್ಟ್ ಗೆಟ್ಸ್ ಡೀಪ್ ರೂಟ್ಸ್ ಇನ್ ಟು ಅವರ್ ಮೈಂಡ್. ಆ ವಿಧವಾಗಿ ಅನೇಕ ಉದಾಹರಣೆಗಳನ್ನು ಒಂದೊಂದರಲ್ಲಿ ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಆ ಎಕ್ಸಾಂಪಲ್ಸ್ ಮೂಲಕವಾಗಿ ನಮಗೆ ದ ಥಾಟ್ ಗೆಟ್ಸ್ ಡೀಪ್ ರೂಟೆಡ್ ಇನ್ ಅವರ್ ಮೈಂಡ್ಸ್. ಸೊ ಆ ವಿಧವಾಗಿ ನಮಗೆ ವರ್ಣನೆ ಮಾಡಿ ಹೇಳಿದ್ದಾರೆ. ಸೊ ಅವರ ಸ್ಮರಣೆ ಮಾಡಿಕೊಂಡು ನಾವು ಇವತ್ತಿನ ಕ್ಲಾಸ್ ಅನ್ನು ಮುಗಿಸೋಣ. ಮತ್ತು ನೆಕ್ಸ್ಟ್ ವೀಕ್ ಬುಧವಾರ ನಾವು ಶಕತಾಮಸಾರನ್ನು ಮಾಡೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯಿನ ವಾಚ ಮನಸೇಂದ್ರಿಯ ಬುದ್ಧಾತ್ಮ ನವಾನು ಸ್ವಭಾವ ಕರೋಮಿ ಇತಿ ಸಕಂ ಪ್ರಸ್ಮೈ ನಾರಾಯಣಾಯ ಸಮರ್ಪಯಾಮಿ.